ஹரி ஓம் ஸ்ரீ குருப்பியோ நம. அப்ரமம் பங்கரயித்தம் மதிடம் விமலம் சதா ஆனந்த தீர்த்தவதலம் வதே தாபத்ரயாபகம் வித்யா சித்தாந்த துத்வாந்த வித்வம்சன தைதீர்த்தாக்கியத்தை நிர்பாசிதாம் நோகதம்பரே அர்த்திகல்பித கல்போயம் பிரத்யத்தி கஜகேசரி வியாச தீர்த்த குரு பூயாத் அஸ்மிஷ்டாத சித்தையே தபோ வித்யா விரக்தியாதி நோகாகராணாம் வாதிராஜ குருநந்தி ஐக்கியப்தாஷியார் பூஜ்ய ராகவேந்திராய சத்யதர்மரதாய பஜதாம் கல்பவுக்ஷாய நமதாம் காமதேனவே துர்வாதி துவாந்திரவையே வைஷ்ணவேந்தீவரேந்தவே ஸ்ரீராகவேந்திர குருவே நமத்தித்தயாளவே ஆபாதமுனி பர்யந்தம் குருநாமாப்பி ஸ்மரே தேன விக்னாஹ பிரஷ்யந்தி சித்திந்த மனோரதாஹ ஹரிஹி ஓம் ஸ்ரீ குருப்பியோ நம. ನಾವು ಭಾಗವತದಲ್ಲಿ ಮೂರನೇ ಸ್ಕಂದದಲ್ಲಿ 29ನೇ ಅಧ್ಯಾಯ ಅಲ್ಲಿ ಬರುವಂತಹ ಕಪಿಲ ಗೀತೆ, ಕಪಿಲರೂಪಿ ಪರಮಾತ್ಮ ತನ್ನ ತಾಯಿಯಾದಂತಹ ದೇವಹೂತಿಗೆ ಮಾಡುವ ಉಪದೇಶ, ಅದರಲ್ಲಿ ಧ್ಯಾನ ಬಗ್ಗೆ ಹೇಳ್ತಾ ಬಂದ ವಿಷಯವನ್ನು ನೋಡ್ತಾ ಬಂದಿದ್ದೀವಿ. ಅದರಿಂದ ಅಂತಹ ಧ್ಯಾನ ಮಾಡಿದರೆ ಏನು ಪ್ರಯೋಜನ ಬರುತ್ತೆ, ಇವೆಲ್ಲ ಅಪರೋಕ್ಷ ಜ್ಞಾನವಾಗುತ್ತೆ, ಪರಮಾತ್ಮನ ಸನ್ನಿಧಾನ, ಆ ಪರಮಾತ್ಮನ ಸಾಂಗತ್ಯ, ಅವನ ಹತ್ರ ಹೋಗುವುದು, ಮೋಕ್ಷ ಪ್ರಾಪ್ತಿ ಎಲ್ಲವೂ ಆಗುತ್ತೆ, ಇವೆಲ್ಲವೂ ನೋಡಿದ್ದೀವಿ, ನೋಡ್ತಾ ಬಂದಿದ್ದೀವಿ. ಲಾಸ್ಟ್ ಕ್ಲಾಸ್ನಲ್ಲಿ ಸರ್ವಭೂತೇಶು ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷೇತ ಅನನ್ಯ ಭಾವೇನ ಭೂತೇಶು ತದಾತ್ಮತಾಂ ಅನ್ನುವುದನ್ನು ನೋಡಿದ್ದೀವಿ. ಅಲ್ಲಿ ಸರ್ವಭೂತೇಶು ಆತ್ಮಾನಂ, ಆತ್ಮ ಅನ್ನುವ ಶಬ್ದಕ್ಕೆ ಪರಮಾತ್ಮ ಅಂತರ್ಯಾಮಿ ರೂಪನಾದ ಪರಮಾತ್ಮ ಅಂತ ಹೇಳಿ ಅದು ನೋಡಿದ್ವಿ. ಆತ್ಮಾನಂ ಅಂತರ್ಯಾಮಿಯಾದ ಹರಿಯನ್ನು ಸರ್ವಭೂತೇಶು ಎಲ್ಲ ಪ್ರಾಣಿಗಳಲ್ಲಿಯೂ ನಾವು ನೋಡಬೇಕು. ಅಂದರೆ ಭಗವಂತ ಎಲ್ಲ ಪ್ರಾಣಿಗಳಲ್ಲಿ ಇದ್ದಾನಂದ್ರೆ ಅದರ ನಿಯಾಮಕನಾಗಿದ್ದಾನೆ ಅಂತ ಹೇಳಿ, ಅದೇ ವಿಧವಾಗಿ ಆತ್ಮನಿ ಶ್ರೀಹರಿಯಲ್ಲಿ ಎಲ್ಲ ಪ್ರಾಣಿಗಳು ಇದೆ. ಭಗವಂತ ಎಲ್ಲದರ ಒಳಗಿದ್ದಾನೆ ಅಂದ್ರೆ ಭಗವಂತ ಅವುಗಳನ್ನು ಆಶ್ರಯ ಮಾಡಿಕೊಂಡಿದ್ದಾನಂತಲ್ಲ, ಅವರಿಗೆ ನಿಯಾಮಕನಾಗಿದ್ದಾನೆ. ಭಗವಂತನಲ್ಲಿ ಎಲ್ಲವೂ ಇದೆ ಅಂತ ಹೇಳಿದಾಗ ಎಲ್ಲವೂ ಭಗವಂತನನ್ನು ಆಶ್ರಯ ಮಾಡಿಕೊಂಡಿದೆ. ಒಂದು ವಸ್ತು ಇನ್ನೊಂದು ವಸ್ತುವಿನಲ್ಲಿ ಇದ್ದಾಗ ಎರಡು ಕಾರ್ಯಗಳಾಗಬಹುದು. ಒಂದು ಮೋಸದ ಜಡ ಪದಾರ್ಥಗಳಲ್ಲಿ ಒಳಗಿರುವ ವಸ್ತುವು ಹೊರಗಿರುವ ವಸ್ತುವನ್ನು ಆಶ್ರಯ ಮಾಡಿಕೊಂಡಿರುತ್ತೆ. ಅದೇ ಚೇತನಗಳಲ್ಲಿ ಬರುವಾಗ ಒಳಗಿರುವ ಚೇತನವು ಹೊರಗಿರುವ ಜಡವನ್ನು ನಿಯಮನ ಮಾಡಬಹುದು. ಆದ್ದರಿಂದ ಭಗವಂತ ಚೇತನ ಶಕ್ತಿ. ಆದ್ದರಿಂದ ಈಗ ಒಂದು ದೀಪದ ಒಳಗೆ ಲೈಟ್ ಬಲ್ಬ್ ಒಳಗೆ ಎಲೆಕ್ಟ್ರಿಸಿಟಿ ಇದೆ, ಅದು ಲೈಟ್ ಅನ್ನು ಬೆಳಗುವಂತೆ ಮಾಡುತ್ತೆ, ಒಳಗೆ ಇರುತ್ತದು, ಬಟ್ ಇಟ್ ಕಂಟ್ರೋಲ್ಸ್ ದ ಲೈಟ್ ಫ್ರಮ್ ಔಟ್ ಸೈಡ್. ಹಾಗೆ ಭಗವಂತ ಎಲ್ಲ ಚೇತನಗಳ ಒಳಗಿದ್ದು ನಿಯಮನ ಮಾಡ್ತಾನೆ, ಎಲ್ಲ ಚೇತನಗಳು ಭಗವಂತನ ಒಳಗಿದ್ದು ಭಗವಂತನ ಆಶ್ರಯ ಮಾಡಿಕೊಂಡಿರುತ್ತೆ. ಆದ್ದರಿಂದ ಸರ್ವಭೂತೇಶು ಚ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ, ಪರಮಾತ್ಮನಲ್ಲಿ ಎಲ್ಲ ಪ್ರಾಣಿಗಳು, ಎಲ್ಲ ಪ್ರಾಣಿಗಳ ಒಳಗೂ ಭಗವಂತ ಇದ್ದಾನೆ ಅಂತ ಹೇಳಿ ಈಕ್ಷೇತ ನೋಡಬೇಕು. ಹೇಗೆ ನೋಡಬೇಕು? ಅನನ್ಯ ಭಾವೇನ, ಅನನ್ಯ ಭಾವ ಅಂತ ಹೇಳಿದರೆ ಎಲ್ಲರೂ ತಪ್ಪು ವ್ಯಾಖ್ಯಾನಗಳು ಮಾಡಿದಂತೆ ಭಗವಂತ ಅಭೇದ, ಅನನ್ಯ ಭಾವ ಅಂದ್ರೆ ಭೇದ ಭಾವ ಇಲ್ಲದೆ. ಭೇದ ಭಾವ ಇಲ್ಲದೆ ಅಂದ್ರೆ ಎಲ್ಲ ಜೀವಗಳಲ್ಲಿಯೂ ಭಗವಂತ ಇದ್ದಾನೆ, ಆ ಜೀವಗಳಿಗೂ ಭಗವಂತನಿಗೂ ಭೇದ ಭಾವ ನೋಡಬಾರದು ಅಂತ ಹೇಳಿ ಅರ್ಥ ಮಾಡ್ತಾರೆ. ಅದಲ್ಲ, ಎಲ್ಲ ಜೀವರ ಒಳಗೆ ಇರುವ ಭಗವದ್ ರೂಪಗಳಲ್ಲಿ ಭೇದ ಭಾವ ಇರಬಾರದು, ಅದು ಮುಖ್ಯವಾದ ಅಂಶ. ಸೊ ಭಗವಂತ ಅನೇಕ ಜೀವರಾಶಿಗಳಲ್ಲಿದ್ದರೂ ಕೂಡ ಆ ಒಳಗಿರುವ ಭಗವಂತನಲ್ಲಿ ಭೇದ ಭಾವ ಇಲ್ಲ. ಇದು ಮುಂಚೆ ಬರುವ ಶ್ಲೋಕಗಳಿಂದಲೂ ಇದು ನಮಗೆ ಸುಸ್ಪಷ್ಟವಾಗಿ ಗೋಚರವಾಗುತ್ತೆ. ಸೊ ಈ ಎರಡು ಪಾಸಿಬಲ್ ಇಂಟರ್ಪ್ರಿಟೇಷನ್ ಅಲ್ಲಿ ಹೇಗೆ ಎರಡನೇ ಇಂಟರ್ಪ್ರಿಟೇಷನ್ ಅಂದ್ರೆ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ ಅಂತಲೇ ತಿಳ್ಕೋಬೇಕು ಹೊರತು ಭಗವಂತನಿಗೆ ಜೀವಕ್ಕೆ ಭೇದ ಇಲ್ಲ ಅಂತ ತಿಳಿಯಬಾರದು ಅಂತ ಹೇಳುವುದಕ್ಕೆ ಕಾರಣವೇನು ಅಂದ್ರೆ ಮುಂದಿನ ಶ್ಲೋಕಗಳಿಂದ ಗೊತ್ತಾಗತ್ತೆ. ಬಟ್ ಅದೇ ಆಚಾರ್ಯರು ಹೇಳಬೇಕಂತೇಳಿ ಅನನ್ಯ ಭಾವೇನ ಭೂತೇಶು ಚ ತದ್ ಆತ್ಮತಾಮ, ಭಗವಂತನ ಆತ್ಮಶಕ್ತಿ ಅಂದ್ರೆ ಅವನ ಆದಾನಾದಿ ಕರ್ತೃತ್ವವನ್ನು ಎಲ್ಲರ ಜೀವನೊಳಗೂ ಇದ್ದು ಮಾಡಿ ಮಾಡಿಸುತ್ತಾನೆ ಅನ್ನೋ ವಿಷಯವನ್ನು ನಾವು ತಿಳಿಯಬೇಕು ಅಂತೇಳಿ ಅನನ್ಯ ಭಾವೇನ ತದ್ ರೂಪಾಣಾಂ ಅಭೇದೇನ ತದ್ ಆತ್ಮತಾಮ್ ಅಂದ್ರೆ ಭಗವಂತನ ಆತ್ಮತ್ವ ಅಂದ್ರೆ ಅವನ ಆದಾನ ತಸ್ಯ ಆ ಭಗವಂತನ ಆದಾನಾದಿ ಕರ್ತೃತ್ವಂ ಚ ಭೂತ ವಿಷಯ ಪ್ರಾಣಿಗಳ ವಿಷಯಗಳಲ್ಲಿ ಅವನು ಆದಾನಾದಿ ಅಂದ್ರೆ ಆದಾನಾದಿ ಕರ್ತೃತ್ವ ಅಂತ ಹೇಳಿದ್ರೆ ಭಗವಂತ ಆ ಪ್ರಾಣಿಗಳಲ್ಲಿ ಇದ್ದು ಅವುಗಳಿಗೆ ಬೇಕಾದಂತಹ ಶಕ್ತಿಯನ್ನು ಕೊಟ್ಟು ಅವರಿಂದ ತಾನು ಎಲ್ಲ ಮಾಡಿ ಮಾಡಿಸುತ್ತಾನೆ ಅನ್ನುವ ಜ್ಞಾನ ನಮಗಿರಬೇಕು. ಹಾಗೆ ಎಲ್ಲರೂ ಈ ಕ್ಷೇತ ಭಕ್ತನಾದವನು ಜ್ಞಾನಿಯಾದವನು ತಿಳಿಯಬೇಕು ಅನ್ನುವುದನ್ನು ಹೇಳಿದ್ದಾರನ್ನು ನೋಡಿದ್ದೀವಿ. ಅದಾದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ ಆ ಅರ್ಥವನ್ನೇ ಮತ್ತು ಸುಸ್ಪಷ್ಟಗೊಳಿಸುತ್ತಾ ಜೀವಕ್ಕೆ ಭಗವಂತನಿಗೆ ಭೇದವನ್ನು ತಿಳಿಯಲೇಬೇಕು, ಅಲ್ಲಿ ಆ ಭೇದವನ್ನು ತಿಳಿಯಬಾರದು ಅನ್ನುವ ವಿಷಯವನ್ನು ಇನ್ನೊಂದು ಕಾರಣದಿಂದಲೂ ತಿಳಿಸಿಕೊಡ್ತಾ ಇದ್ದಾರೆ.
ಸ್ವಯೋನಿಷು ಯಥಾ ಜ್ಯೋತಿರೇಕಂ ನಾನಾ ಪ್ರತೀಯತೆ ಯೋನಿನಾಂ ಗುಣವೈಷಮ್ಯಾತ್ ತಥಾತ್ಮ ಪ್ರಭುತೌ ಸ್ಥಃ ಅಂತೇಳಿ. ಯೋನಿನಾಂ ಗುಣವೈಷಮ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಯಾವುದಾದ್ರೆ ಅಧಿಷ್ಠಾನಗಳಾಗಿರುತ್ತೋ ಅವುಗಳಲ್ಲಿ ಗುಣವೈಷಮ್ಯ ಇದ್ದೇ ಇರುತ್ತೆ. ಜೀವಗಳೆಲ್ಲ ಅಧಿಷ್ಠಾನ ರೂಪಗಳಲ್ಲಿದ್ದಾಗ ಭಗವಂತ ಒಳಗಿದ್ದರೆ ಆ ಎಲ್ಲ ಜೀವಗಳು ಕೂಡ ಬೇರೆ 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 ಕೆಪಾಸಿಟಿ ಇದ್ದೇ ಇರುತ್ತೆ. ಜೀವಗಳಲ್ಲಿ ಸ್ವತಃ ಬೇರೆ ಇದ್ದೇ ಇರುತ್ತೆ. ಆದ್ದರಿಂದ ಆ ಬೇರೆ ಇರುವಾಗ ಒಂದು ಜೀವಕ್ಕೆ ಇನ್ನೊಂದು ಜೀವಕ್ಕೆ ಬೇರೆ ಇದೆ ಅಂತ ಹೇಳಿದ್ರೆ ಒಂದು ಜೀವದಿಂದ ಇನ್ನೊಂದು ಜೀವ ಭಿನ್ನ ಅಂತ ಗೊತ್ತಾಯಿತು. ಹಾಗಿರುವಾಗ ಜೀವನಿಗೂ ಪರಮಾತ್ಮನಿಗೆ ಅಭೇದ ಹೇಳಿದರೆ ಪ್ರತಿ ಡಿಫರೆಂಟ್ ಲೆವೆಲ್ಸ್ ನಲ್ಲಿರುವ ಎಲ್ಲ ಜೀವಗಳಲ್ಲಿ ಪರಮಾತ್ಮ ಅಭೇದನಾಗಿರ್ಬೇಕಂತ ಹೇಳಿದ್ರೆ ಪರಮಾತ್ಮನಿಗೆ ದೋಷ ಪ್ರತಿಪಾದನೆ ಮಾಡಿದಂತಾಗತ್ತೆ. ಆ ಕಾರಣದಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಯೋನಿಷು ಯಥಾ ಹಾಗಾದರೆ ಸ್ವಯೋನಿಷು ಅಂತ ಹೇಳಿ. ಯೋನಿಷು ಯೋನಿ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಇಲ್ಲಿ ಯೋನಿ ಅನ್ನುವ ಶಬ್ದವನ್ನು ಕಾರಣ ಅಂತ ಹೇಳಿ ಕಾರಣ ಅನ್ನುವ ಅರ್ಥದಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ. ಆ ಅರ್ಥ ಹೇಗಿರಿ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಅಂಬರಣಿ ಸೂಕ್ತದಲ್ಲಿ ಕೂಡ ಲಕ್ಷ್ಮೀದೇವಿ ಮಮಯೋನಿ ರಪ್ಸ್ವಂತ ಸಮುದ್ರೇ ಅಂತ ಹೇಳಿ ನನಗೆ ಕಾರಣಭೂತನಾದವನು ಸಮುದ್ರದಲ್ಲಿ ಮಲಗಿದ್ದಾನೆ ನಾರಾಯಣ ಅಂತ ಹೇಳಿ ಲಕ್ಷ್ಮೀದೇವಿ ಹೇಳ್ತಾಳೆ. ಸೊ ಮಮಯೋನಿ ನನಗೆ ಕಾರಣಭೂತನಾದವನು ಅಂತೇಳಿ ಕಾರಣ ಅನ್ನುವ ಶಬ್ದದಲ್ಲಿ ಯೋನಿ ಪ್ರಯೋಗ ಮಾಡ್ತಾರೆ. ಸೊ ಇಲ್ಲಿ ಯಥಾ ಹೇಗೆ ಆದರೆ ಏಕಂ ಜ್ಯೋತಿಹಿ ಏಕಂ ಜ್ಯೋತಿಹಿ ಒಂದೇ ಬೆಂಕಿ ಒಂದೇ ಜ್ಯೋತಿ ಒಂದೇ ಅಗ್ನಿ ಇಲ್ಲಿ ಯೋನಿನಾಮ್ ಯೋನಿನಾಮ್ ಅಂತ ಹೇಳಿದರೆ ತನ್ನ ಕಾರಣಗಳು ಯಾವುದಿದೋ ಸ್ವಯೋನಿಷು ತನ್ನಗೆ ಕಾರಣಗಳಾಗಿರುವಂತಹ ಯೋನಿನಾಮ್ ಯೋನಿ ಅಂದ್ರೆ ಅಗ್ನಿಗೆ ಕಾರಣ ಏನು ಅಗ್ನಿ ಚೆನ್ನಾಗಿ ಉರಿಬೇಕಂದ್ರೆ ಏನಾಗಬೇಕು ಅಗ್ನಿಗೆ ಬೇಕಾದ ಕಟ್ಟಿಗೆಗಳು. ಸೊ ಅನೇಕ ವಿಧವಾದ ಕಟ್ಟಿಗೆಗಳಿದ್ದರೆ ಎಲ್ಲ ಕಟ್ಟಿಗೆಗಳಕ್ಕೆ ಬೆಂಕಿ ಹಚ್ಚಿದಾಗ ಆ ಕಟ್ಟಿಗೆಗಳಲ್ಲಿರುವ ಭೇದದಿಂದ ಬೆಂಕಿ ಒಂದೇ ಆಲ್ ಒಂದೇ ಬೆಂಕಿಯನ್ನು ಎಲ್ಲ ಕಟ್ಟಿಗೆಗಳ ಒಳಗೂ ಹಾಕ್ತೀವಿ. ಎಲ್ಲಾ ಕಟ್ಟಿಗೆಗಳಿಗೆ ಒಂದೇ ಬೆಂಕಿ ಹಚ್ಚಿದರೂ ಕೂಡ ಕಟ್ಟಿಗೆಗಳಲ್ಲಿ ವೈಷಮ್ಯ ಇದ್ದಾಗ ಭೇದ ಇದ್ದಾಗ ಒಂದು ಕಟ್ಟಿಗೆ ಒಣ ಕಟ್ಟಿಗೆ ಇರುತ್ತೆ, ಒಂದು ಸ್ವಲ್ಪ ಸ್ವಲ್ಪ ಒಣಗಿರುತ್ತೆ, ಒಂದು ಚೆನ್ನಾಗಿ ಒಣಗಿರುತ್ತೆ, ಹೀಗೆ ಬೇಗ ಆರು ಒಂದು ಚೆನ್ನಾಗಿ ಉರಿಯುವಂತಹ ಕಟ್ಟೆ ಇರುತ್ತೆ, ಒಂದು ಅಷ್ಟು ಚೆನ್ನಾಗಿ ಉರಿಯುವುದಿಲ್ಲ. ಸೊ ಒಂದೇ ಬೆಂಕಿ ಕಟ್ಟಿಗೆಗಳು ಬೇರೆ ಬೇರೆ ಆದಾಗ ಒಂದೊಂದು ಕಟ್ಟಿಗೆಗೆ ಆ ಬೆಂಕಿ ಒಂದೊಂದು ರೀತಿಯಾಗಿ ಅಲ್ಲಿ ಪ್ರವರ್ತನೆ ಮಾಡುತ್ತೆ, ವರ್ತಿಸುತ್ತದೆ. ಸೊ ಬೆಂಕಿಯಲ್ಲಿ ಭೇದ ಇಲ್ಲ, ಕಟ್ಟಿಗೆಗಳಲ್ಲಿರುವ ಭೇದದಿಂದ ಆ ಬೆಂಕಿಯೇ ಒಂದೊಂದು ಕಟ್ಟಿಗೆಯಲ್ಲಿ ಒಂದೊಂದು ವಿಧವಾಗಿ ಪ್ರಜ್ವಲಿತವಾಗುತ್ತೆ, ಒಂದೇ ರೀತಿಯಲ್ಲಿ ಪ್ರಜ್ವಲಿತವಾಗುವುದಿಲ್ಲ. ಅದೇ ವಿಧವಾಗಿ ಭಗವಂತ ನಾನಾ ಅಧಿಷ್ಠಾನಗಳಲ್ಲಿರುವಾಗ ಆ ಅಧಿಷ್ಠಾನಗಳಲ್ಲಿರುವ ಭೇದದಿಂದ ಆ ಜೀವರಾಶಿಗಳಲ್ಲಿರುವ ಭೇದದಿಂದ ಅವನು ಬೇರೆ ಬೇರೆಯಾಗಿ ವ್ಯಕ್ತಗೊಳಿಸುತ್ತಾನೆ ಅವುಗಳನ್ನು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಏಕಂ ಜ್ಯೋತಿ ಒಂದೇ ಬೆಂಕಿ ಯಥಾ ಹೇಗೆ ಆದರೆ ಸ್ವಯೋನಿಷು ತನಗೆ ಕಾರಣಗಳಾಗಿರುವಂತಹ ಯೋನಿನಾಮ್ ಅಂದ್ರೆ ಕಟ್ಟಿಗೆಗಳು ಆ ಬೆಂಕಿಗೆ ಕಾರಣವಾದ ಕಟ್ಟಿಗೆಗಳ ಗುಣವೈಷಮ್ಯಾತ್ ಗುಣವೈಷಮ್ಯ ಆ ಕಟ್ಟಿಗೆಗಳಲ್ಲಿರುವ ಗುಣಭೇದ ಗುಣಗಳಲ್ಲಿರುವ ವೇರಿಯೇಷನ್ಸ್ ಅಂದ್ರೆ ಒಂದು ಹಸಿ ಒಂದು ಒಣಗೆ ಒಂದು ಬೇರೆ 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 ರೀತಿಯಲ್ಲಿ ಕಟ್ಟಿಗೆಗಳಿರುತ್ತೆ. ಸೊ ಆ ಗುಣವೈಷಮ್ಯ ಇರುವುದರಿಂದ ನಾನಾ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ವಿಲಕ್ಷಣವಾಗಿ ಪ್ರತೀಯತೆ ಅಂದ್ರೆ ತೋರುತ್ತೆ ಆ ಬೆಂಕಿ ಹಾಗೆ ಪ್ರಕಟವಾಗತ್ತೆ. ಸೊ ಸ್ವಯೋನಿಷು ಯಥಾ ಜ್ಯೋತಿರೇಕಂ ನಾನಾ ಪ್ರತೀಯತೆ ನಾನಾ ರೀತಿಯಲ್ಲಿ ಹಾಗೆ ಬೆಂಕಿ ಉರಿದು ತೋರಿಸಿಕೊಡತ್ತೋ ಹಾಗೆ ತಥಾ ಆತ್ಮ ಪ್ರಕೃತೌ ಸ್ಥಿತಃ ತಥಾ ಹಾಗೆಯೇ ಅದೇ ರೀತಿಯಲ್ಲಿ ಪ್ರಕೃತೌ ಪ್ರಕೃತಿ ಕಾರ್ಯವಾದಂತಹ ದೇಹಗಳ ಪ್ರಕೃತಿಯಲ್ಲಿ ಅಂದ್ರೆ ಏನು ಪ್ರಕೃತಿ ಸಮಸ್ತ ಜಗತ್ತಿನಲ್ಲಿರುವ ಈ ಪ್ರಕೃತಿಯಲ್ಲಿ ಅಂದ್ರೆ ಪ್ರಕೃತಿಯಲ್ಲಿರುವಂತಹ ದೇಹಗಳಲ್ಲಿ ಪ್ರಕೃತಿ ನಿರ್ಮಿತವಾದ ದೇಹಗಳಲ್ಲಿ ಪಂಚಭೂತಾತ್ಮಕವಾದ ಈ ದೇಹಗಳಲ್ಲಿ ನಾನಾ ವಿಧವಾದ ದೇಹಗಳಲ್ಲಿ ಆತ್ಮ ಪರಮಾತ್ಮ ಅನ್ನುವವನು ಸ್ಥಿತ ಉಳ್ಳವನಾಗಿ ಇರುವವನಾಗಿ ಪರಮಾತ್ಮ ವಿಲಕ್ಷಣವಾಗಿ ತೋರ್ತಾನೆ. ವಸ್ತುತಃ ಅವನಿಗೆ ವಿಲಕ್ಷಣತ್ವ ಇಲ್ಲ. ಅಂದ್ರೆ ದ ಸೇಮ್ ಪರಮಾತ್ಮ ಸೇಮ್ ಲಾರ್ಡ್ ಇಸ್ ಪ್ರೆಸೆಂಟ್ ಇನ್ ವೇರಿಯಸ್ ಬಾಡೀಸ್. ಸೊ ದ ವೇರಿಯಸ್ ಬಾಡೀಸ್ ರಿಯಾಕ್ಟ್ ಡಿಫ್ರೆಂಟ್ಲಿ. ಒಂದೇ ಭಗವಂತ ಎಲ್ಲ ದೇಹಗಳಲ್ಲಿದ್ದರೂ ಒಂದೊಂದು ದೇಹ ಒಂದೊಂದು ರೀತಿಯಲ್ಲಿ ಯಾಕೆ ಇದೆ ಅನ್ನುವ ಪ್ರಶ್ನೆಗೆ ಆ ಕಾರಣ ಆ ದೇಹಗಳಲ್ಲಿ ಇರುವ ದೇಹಗಳಲ್ಲಿಯೂ ವಿಲಕ್ಷಣತೆ, ಆ ದೇಹಗಳಲ್ಲಿರುವ ಜೀವಗಳಲ್ಲಿಯೂ ವಿಲಕ್ಷಣತೆ, ವೇರಿಯೇಷನ್ಸ್ ಇದೆ. ಅದಕ್ಕೆ ತಕ್ಕಂತೆ ಭಗವಂತ ಆ ವೇರಿಯೇಷನ್ಸ್ ತೋರಿಸಿಕೊಡ್ತಾನೆ. ಅವನು ಆ ವೇರಿಯೇಷನ್ಸ್ ಮುಚ್ಚಿಕೊಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಭಗವಂತ ಒಂದೇ ಆದರೂ ದೇಹಗಳು ಜೀವಗಳು ಬೇರೆ ಆದ್ದರಿಂದ ಅವುಗಳಿಗೆ ಅವರವರ ಯೋಗ್ಯತೆಗಳಿಗೆ ತಕ್ಕಂತೆ ಭಗವಂತ ಅವರವರನ್ನು ಪ್ರಕಾಶಗೊಳಿಸುತ್ತಾನೆ, ಅವರೆಲ್ಲವೂ ಇರುವಂತೆ ಮಾಡ್ತಾನೆ ಅನ್ನೋದನ್ನು ಹೇಳಿದ್ದಾರೆ. ಇದು ಹೇಳುವುದರ ಮೂಲಕವಾಗಿ ಜೀವಾತ್ಮ ಪರಮಾತ್ಮ ಭೇದ ಜೀವ ಜೀವ ಭೇದ ಎರಡನ್ನೂ ಇಲ್ಲಿ ಹೇಳಿದ್ದಾರೆ. ಸೊ ಭಗವಂತ ರೂಪಗಳೆಲ್ಲವೂ ಸಮಾನ, ಅವನಿರುವಂತಹ ದೇಹಗಳು ಜೀವಗಳಲ್ಲಿ ವೇರಿಯೇಷನ್ಸ್ ಇದೆ, ವಿಲಕ್ಷಣತೆ ಇದೆ, ನಾನಾತ್ವ ಇದೆ. ಹಾಗೆ ಭಗವಂತ ಅವರೆಲ್ಲರಲ್ಲಿಯೂ ಇದ್ದು ನಾನಾತ್ವವನ್ನು ಪ್ರಕಟಗೊಳಿಸುತ್ತಾನೆ. ಅಂದರೆ ಜೀವ ಜೀವ ಭೇದ, ದೇಹಕ್ಕೆ ದೇಹಕ್ಕೆ ಭೇದ ಅಂದ್ರೆ ಜಡ ಜಡ ಭೇದ, ಜೀವಕ್ಕೂ ದೇಹಕ್ಕೂ ಭೇದ ಅಂದ್ರೆ ಜೀವ ಜಡ ಭೇದ. ಆ ಅದರಲ್ಲಿರುವ ಪರಮಾತ್ಮನ ರೂಪಗಳೆಲ್ಲ ಅವಂತೆ ಅಂತ ಹೇಳಿದಾಗ ಪರಮಾತ್ಮನ ಏಕರೂಪತ್ವ, ಪರಮಾತ್ಮನಿಗೂ ಜೀವನಿಗೂ ಭೇದ, ಪರಮಾತ್ಮನಿಗೂ ಜಡಕ್ಕೂ ಭೇದ, ಎಲ್ಲ ಪಂಚ ಭೇದಗಳು ಇಲ್ಲಿ ಹೇಳಿದಂತಾಗತ್ತೆ. ಹೀಗೆ ಪರಮಾತ್ಮ ಇದ್ದಾನೆ, ಯೋನಿ ನಾಮ ಗುಣವೈಷಮ್ಯಾತ ತಥಾ ಆತ್ಮ ಪ್ರಕೃತವು ಸಹ, ಪ್ರಕೃತಿ ನಿರ್ಮಿತವಾದ ದೇಹಗಳಲ್ಲಿ ಪರಮಾತ್ಮ ನೆಲೆಸಿದ್ದಾನೆ, ನೆಲೆಸಿದ್ದು ವೇರಿಯೇಷನ್ಸ್ ನಾನಾತ್ವವನ್ನು ವಿಲಕ್ಷಣತ್ವವನ್ನು ತೋರಿಸಿಕೊಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಸ ಯೋನಿಷು ಯಥಾ ಜ್ಯೋತಿರೇಕಂ ನಾನಾ ಪ್ರತೀಯತೆ ಯೋನಿ ನಾಮ ಗುಣವೈಷಮ್ಯಾತ ತಥಾತ್ಮ ಪ್ರಕೃತವು ಸಹ ಅಂತ ಹೇಳಿದ ಮೇಲೆ ಅದು 42ನೇ ಶ್ಲೋಕ. ನೆಕ್ಸ್ಟ್ 43ನೇ ಶ್ಲೋಕ ಅದು ಹೇಳ್ತಾ ಇದೆ, ತಸ್ಮಾತ್ ಇಮಾಂ ಸ್ವಾಂ ಪ್ರಕೃತಿಂ ದೇವಿಂ ಸದಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ ಅಂತೇಳಿ. ಇಲ್ಲಿ ತಸ್ಮಾತ್ ಆ ಕಾರಣದಿಂದ ಅಂದ್ರೆ ಎಲ್ಲ ಕಡೆಯಲ್ಲಿ ಏಕರೂಪನಾಗಿರುವುದರಿಂದ ಪರಮಾತ್ಮ ಸ್ವಾಂ ಪ್ರಕೃತಿಂ ದೇವಿಂ ತನ್ನ ಅಧೀನವಾಗಿರುವಂತಹ ಪ್ರಕೃತಿಂ ದೇವಿಂ ದೇವಿ ಪ್ರಕೃತಿಂ ನಾನಾ ವಿಧವಾದ ಕಾರ್ಯರೂಪದಿಂದ ತೋರುವಂತಹ ಪ್ರಕೃತಿ ಸ್ವಾಂ ಪ್ರಕೃತಿ ತನ್ನದೇ ಆದ ಸದಸದಾತ್ಮಿಕ ಪ್ರಕೃತಿಂ ಸ್ವಾಂ ಪ್ರಕೃತಿಂ ದೇವೀಂ ಸದ ಅಸದ್ ಆತ್ಮಿಕ ಸತ್ ಪ್ರಕೃತಿ ಅಸತ್ ಪ್ರಕೃತಿ ನಾವು ಮುಂದೆ ಅನೇಕ ಕಡೆ ನೋಡಿದ್ದೀವಿ. ಸದಸತ್ ಅಂದ್ರೆ ಸತ್ ಪ್ರಕೃತಿ ಅಂದ್ರೆ ಏನು, ಅಸತ್ ಪ್ರಕೃತಿ ಅಂತ ಹೇಳಿ. ಸತ್ ಅಂದ್ರೆ ಮ್ಯಾನಿಫೆಸ್ಟ್ ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು, ಸ್ಥೂಲವಾದ ಪ್ರಕೃತಿಗೆ ಸತ್ ಪ್ರಕೃತಿ ಅಂತ ಕರೀತಾರೆ. ಸೂಕ್ಷ್ಮ ಪ್ರಕೃತಿ ಮೂಲ ಪ್ರಕೃತಿ ಯಾವುದಿದೋ ಅದಕ್ಕೆ ಅಸತ್, ಅದು ಮ್ಯಾನಿಫೆಸ್ಟ್ ಆಗಲಿಲ್ಲ, ಸತ್ ಆಗಲಿಲ್ಲ, ಅಸತ್ ಆಗಿದೆ. ಅಸತ್ ಅಂದ್ರೆ ಫಾಲ್ಸ್ ಇಲ್ಯೂಸರಿ ಅಂತ ಅರ್ಥ ಅಲ್ಲ. ಅಸತ್ ಪ್ರಕೃತಿ ಅಂತ ಹೇಳಿದರೆ ಮ್ಯಾನಿಫೆಸ್ಟ್ ಆಗದೇ ಇರುವಂತಹ ಮೂಲ ಪ್ರಕೃತಿ ಯಾವುದಿದೋ ಪ್ರೈಮಾರ್ಡಿಯಲ್ ಮ್ಯಾಟರ್ ಸಿ ಅದು ಅಸತ್ ಪ್ರಕೃತಿ. ನಮಗೆ ಕಾಣಿಸುವಂತಹ ಪ್ರಕೃತಿ ಸತ್ ಪ್ರಕೃತಿ. ಈ ವಿಧವಾಗಿ ಸತ್ ಅಸತ್ ಅನ್ನುವ ಯಾವ ಪ್ರಕೃತಿಗಳಿವೋ ಆ ಸದಸತ್ ಪ್ರಕೃತಿಗಳು ಅದರಲ್ಲಿ ಭಗವಂತ ಇದ್ದವನ ಇದ್ದು ಸದಸದಾತ್ಮಿಕಾಂ ಸ್ವಾಂ ಪ್ರಕೃತಿ ದುರ್ವಿಭಾವ್ಯಾಂ ಪರಾಭಾವ್ಯ ದುರ್ವಿಭಾವ್ಯಾಂ ಪರಾಭಾವ್ಯ ದುರ್ವಿಭಾವ್ಯಾಂ ಅಂದ್ರೆ ಅವ್ಯಕ್ತ ಸ್ವರೂಪ ವಿಭಾವ ವಿಭಾವ ವಿಭವ ವಿಭವಿಸುವುದು ಅಂದ್ರೆ ವಿಶೇಷವಾಗಿ ಕಾಣಿಸುವುದು ಅಂದ್ರೆ ವ್ಯಕ್ತವಾಗಿರುವುದು ವಿಭಾವ್ಯ. ವ್ಯಕ್ತವಾಗದೆ ಕಾಣಿಸದೆ ಇರುವಂತಹ ಮೂಲ ಪ್ರಕೃತಿ ಅಂದ್ರೆ ಪ್ರಕೃತಿ ಅಭಿಮಾನಿ ಲಕ್ಷ್ಮೀ ದೇವಿ ಪ್ರಕೃತಿ ನಮಗೆ ಕಾಣಿಸ್ತಾ ಇದೆ, ಆದ್ರೆ ಪ್ರಕೃತಿ ನಿಯಾಮಕಳಾದಂತಹ ಲಕ್ಷ್ಮೀ ದೇವಿ ನಮಗೆ ಕಾಣಿಸ್ತಾ ಇಲ್ಲ. ಸೊ ಆ ಪ್ರಕೃತಿ ನಿಯಾಮಕಳಾದ ಲಕ್ಷ್ಮೀ ದೇವಿ ಯಾರಿದ್ದಾಳೋ ಅವಳು ಅವ್ಯಕ್ತ ಸ್ವರೂಪವುಳ್ಳವಳಾಗಿದ್ದಾಳೆ. ಈ ವಿಧವಾಗಿ ಚೇತನ ಜಡ ಪ್ರಕೃತಿಗಳು, ಜಡ ಪ್ರಕೃತಿಯಲ್ಲಿ ಕೂಡ ಮೂಲ ಪ್ರಕೃತಿ ಸ್ಥೂಲ ಪ್ರಕೃತಿಗಳು. ಸೊ ಈ ವಿಧವಾಗಿ ಜಡ ಪ್ರಕೃತಿ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಮೂಲ ಅಂಡ್ ಸ್ಥೂಲ ಇದುಗಳನ್ನು ಮೀರಿ ನಿಂತಾನೆ ಭಗವಂತ. ಅಷ್ಟೇ ಅಲ್ಲದೆ ಅವುಗಳಿಗೆ ಅಭಿಮಾನಿಯಾದ ಚೇತನ ಪ್ರಕೃತಿ ಅದನ್ನು ಮೀರಿ ನಿಂತಿದ್ದಾನೆ ಭಗವಂತ. ಹೀಗೆ ದುರ್ವಿಭಾವ್ಯವಾದ ಅವ್ಯಕ್ತ ಸ್ವರೂಪ ಇರುವಂತಹ ಪ್ರಕೃತಿ ಪ್ರಕೃತಿಯನ್ನು ಪರಾಭಾವ್ಯ ಪರಾಭವಗೊಳಿಸಿ ಅಂದ್ರೆ ಅತಿಕ್ರಮಿಸಿ ಮೀರಿ ನಿಂತವನಾಗಿ ಅದೆಲ್ಲವನ್ನು ಮೀರಿ ನಿಂತಿದ್ದಾನೆ ಭಗವಂತ, ಅತಿಕ್ರಮಿಸಿ ನಿಂತಿದ್ದಾನೆ. ಸ್ವರೂಪೇಣ ಅವತಿಷ್ಠತೆ, ಸೊ ಅದಕ್ಕಿಂತ ಉತ್ತಮನಾಗಿ ಅಕ್ಷರ ಸರ್ವಾನಿ ಭೂತಾನಿ ಕೂಟಸ್ಥೋಕ್ಷಿದೆ ಅಂತ ಹೇಳಿ ಭಗವಂತ ಅಕ್ಷರಾದ ಪಿಚೋತ್ತಮ ಅಂತೇಳಿ ಅಕ್ಷರ ಲಕ್ಷ್ಮೀ ದೇವಿಕ್ಕಿಂತಲೂ ಉತ್ತಮನಾಗಿದ್ದಾನಂತ ಹೇಳಿದಂತೆ ಅಲ್ಲಿ ಈ ವಿಧವಾಗಿ ಭಗವಂತ ನಾರಾಯಣನು ಆ ಪ್ರಕೃತಿಯನ್ನು ಚೇತನ ಪ್ರಕೃತಿಯನ್ನು ಜಡಪ್ರಕೃತಿ ಎಲ್ಲರನ್ನೂ ಮೀರಿ ನಿಂತವನಾಗಿ ಸ್ವರೂಪೇನ ಅವತಿಷ್ಠತೆ ತನ್ನದೇ ಆದ ರೂಪದಿಂದ ಅವನು ಅದಕ್ಕಿಂತ ಉತ್ತಮನಾಗಿ ಲಕ್ಷ್ಮಿಕ್ಕಿಂತಲೂ ಉತ್ತಮನಾಗಿ ಜಡಪ್ರಕೃತಿಗಿಂತಲೂ ಉತ್ತಮನಾಗಿ ಭಗವಂತ ನೆಲೆಸಿದ್ದಾನೆ ಅನ್ನೋದನ್ನು ಹೇಳಿದೆ. ಇಷ್ಟು ಹೇಳಿದರೆ ಮುಂಚಿನ ಶ್ಲೋಕ ಪಂಚಭೇದವು ಇದು ಎಷ್ಟು ಹೇಳಿದ ಮೇಲೆ ಕೂಡ ಅದು ಎಷ್ಟು ಪೂರ್ವಾಗ್ರಹ ಅನ್ನುವುದು ಎಷ್ಟು ಇರುತ್ತೆ ಅನ್ನುವುದಕ್ಕೆ ಇದೇ ಒಳ್ಳೆ ಉದಾಹರಣೆ. ಈ ಶ್ಲೋಕವನ್ನು ಅರ್ಥ ಮಾಡುವಾಗ ವ್ಯಾಖ್ಯಾನಕಾರರು ಒಬ್ಬರಲ್ಲಿ ಎಲ್ಲ ವ್ಯಾಖ್ಯಾನಕಾರರು ನಾವು ಮುಂಚಿನ ನೋಡಿದ್ವಿ ಸೀತರ ವ್ಯಾಖ್ಯಾನ ಇವರೆಲ್ಲರೂ ಕೂಡ ಹೇಗೆ ತಪ್ಪುವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅಂತೇಳಿ ನೋಡ್ರಿ. ಇಲ್ಲಿ ತಸ್ಮಾದ್ ಇಮಾಂ ಸ್ವಾಂ ಪ್ರಕೃತಿಂ ದೇವೀಂ ಸದಾತ್ಮಿಕಾಂ ದುರ್ವಿಭಾವ್ಯಾಂ ಪರಾಭಾವ್ಯ ಅಂತ ಹೇಳಿದರೆ ಪರಾಭವ ಹೋಳಿಸಿ ಅತಿಕ್ರಮಿಸಿ ಅಂತ ಹೇಳಿದ್ರೆ ಹೇಗರ್ಥ ಮಾಡಿದ್ದಾರೆ? ಉದಾಹರಣೆಗೆ ಸಿದ್ಧ ವ್ಯಾಖ್ಯಾನ ಹೇಳ್ತಾ ಇದ್ರೆ ಸ್ವಾಂ ಸ್ವ ಅಂಶಸ್ಯ ಜೀವಸ್ಯ ಬಂಧಹೇತು ದೈವೀಂ ದೇವಸ್ಯ ವಿಷ್ಣೋ ಶಕ್ತಿಂ ಪರಾಭಾವ್ಯ ತತ್ಪ್ರಸಾದೇನ ಜಿತ್ವ ಸ್ವರೂಪೇಣ ಬ್ರಹ್ಮತ್ವೇನ ಅವತಿಷ್ಠತೆ. ಜೀವನಾದವನು ಏನು ಮಾಡಿದ್ದಾನೆಂದ್ರೆ ಸ್ವಾಂ ತನ್ನದೇ ಆದ ಅಂಶ, ಸ್ವಾಂಶ ಅಂದ್ರೆ ಭಗವಂತನ ಅಂಶನಾಗಿದ್ದಾನೆ ಜೀವ. ಆ ಜೀವನಾದವನು ಬಂಧ ಹೇತು ತನಗೆ ಬಂಧನಕ್ಕೆ ಕಾರಣವಾದಂತಹ ಹೇತು ಯಾವುದು? ಮಾಯಾ ಪ್ರಕೃತಿ, ಮಾಯಾ ಇದ್ದಾಳೆ. ಆ ದೈವೀ ದೇವಸ್ಯ ವಿಷ್ಣೋ ದೈವೀ ಪ್ರಕೃತಿ ಯಾವುದಿದೋ ಆ ವಿಷ್ಣುವಿನ ಶಕ್ತಿ ಪರಾಭಾವಿ, ಆ ವಿಷ್ಣುವಿನ ಶಕ್ತಿ, ಆ ದೈವೀ ಶಕ್ತಿಯನ್ನು ಪರಾಭವಗೊಳಿಸಿ ಅಂದ್ರೆ ಆ ಭಗವಂತನ ಅನುಗ್ರಹದಿಂದಲೇ ಪರಾಭವಗೊಳಿಸಿ ತತ್ಪ್ರಸಾದೇನ ಆ ಭಗವಂತನ ಅನುಗ್ರಹದಿಂದ ಆ ಪ್ರಕೃತಿಯನ್ನು ಜಿತ್ವ ಅಲ್ಲಿ ಪರಾಭಾವಿಯ ಅಂದ್ರೆ ಜಿತ್ವ ಅದನ್ನು ಗೆದ್ದವನಾಗಿ ಸ್ವರೂಪೇಣ ಅಂದ್ರೆ ತನ್ನ ರೂಪ ಯಾವುದು ಬ್ರಹ್ಮತ್ವೇನ ತನ್ನದೇ ಆದ ರೂಪ ಭಗವಂತನ ರೂಪದಿಂದ ಬ್ರಹ್ಮತ್ವೇನ ಅವತರಿಸಿದ ಜೀವನಾದವನು ತನ್ನದೇ ಆದ ಬ್ರಹ್ಮತ್ವ ಸ್ವರೂಪದಿಂದ ಅವನು ಅವತಿಷ್ಠತೆ ಇರ್ತಾನೆ ಅಂತ ಹೇಳಿ ಇಲ್ಲಿ ಅದ್ವೈತ ಭಾವನೆಯೇ ಇಲ್ಲದೇ ಇಲ್ಲ ಅಂತ ನಮಗೆ ಸ್ಪಷ್ಟವಾಗಿ ಕಾಣಿಸ್ತು. ಹಾಗೆ ಹೇಳಿದಾಗ ಎಷ್ಟು ಸ್ಪಷ್ಟವಾಗಿ ಅದ್ವೈತ ಭಾವನೆ ಇದೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದಾರೆ ಸಿಂಧ ವ್ಯಾಖ್ಯಾನ. ಅದು ಅಸ್ಪಷ್ಟವಾಗಿದೆ ಅಂತ ಅವರ ದೃಷ್ಟಿ ಅಷ್ಟೇ, ನಿಜವಾಗಿ ನೋಡಿದರೆ ಅದು ಸರಿಯಾದ ವ್ಯಾಖ್ಯಾನ ಮೇಲೆ, ಯಾಕಂದ್ರೆ ಅದು ಎಲ್ಲ ಪ್ರಮಾಣಗಳಿಗೂ ವಿರುದ್ಧವಾಗಿರುವಂತಹದ್ದು. ಅದೇ ವಿಧವಾಗಿ ರಾಧಾರಮಣ ತಸ್ಮಾತ್ ಭೇದಶ ಔಪಾಧಿಕತ್ವ ರಾಧಾರಮಣದಾಸ ಅನ್ನೋರು ಆ ಭೇದ ಅನ್ನೋದು ಒಂದು ಔಪಾಧಿಕವೇ ಇದೆ. ಬ್ರಹ್ಮತ್ವೇನ ಅವತಿಷ್ಠತೆ ಸ್ವರೂಪೇನ ಅವತಿಷ್ಠತೆ ಬ್ರಹ್ಮತ್ವೇನ ಅವತಿಷ್ಠತೆ ಜೀವಸ್ಯ ವಸ್ತಃ ಬ್ರಹ್ಮರೂಪತ್ವಾತ್ ವಸ್ತಃ ಜೀವನು ಬ್ರಹ್ಮರೂಪನಾಗಿದ್ದಾನಾದ ಕಾರಣದಿಂದ ಅವನು ತನ್ನದೇ ಸ್ವರೂಪೇನ ಅಂದ್ರೆ ಬ್ರಹ್ಮತ್ವೇನ ಇರ್ತಾನೆ ಅಂತೇಳಿ ಅವರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ ರಾಧಾರಮಣದಾಸರು. ಅದಾದ ಮೇಲೆ ವೀರರಾಘವ ವ್ಯಾಖ್ಯಾನದಲ್ಲಿ ಕೂಡ ದೈವೀಂ ದೇವಸ್ಯ ವಿಷ್ಣೋ ಸಂಬಂಧಿನೀಂ ಪ್ರಕೃತಿ ಪರಾಭಾವ್ಯ ಉಕ್ತವಿದ ಭಗವದ್ ಭಕ್ತಿ ಯೋಗೇನ ತಿರೋಭಾವ್ಯ ಸ್ವರೂಪೇಣ ಗುಣಾಷ್ಟಕ ವಿಶಿಷ್ಟ ಸ್ವರೂಪೇಣ ಅವತಿಷ್ಠತೆ ನ ಪುನಃ ಸಂಸರತಿ ಅಂಥೇಳಿ ಜೀವನಾದವನು ಆ ದೈವಿ ದೇವನಾದ ಭಗವಂತನ ಸಂಬಂಧವಾದಂತಹ ಆ ಪ್ರಕೃತಿಯನ್ನು ಪರಾಭಾವ್ಯ ಪರಾಭವಗೊಳಿಸಿ ಅಂದ್ರೆ ಜಿತ್ವ ಗೆದ್ದವನಾಗಿ ಉಕ್ತವಿದ ಭಗವದ್ ಭಕ್ತಿಯೋಗೇನ ಹೇಳಿದ ರೀತಿಯಲ್ಲಿ ಭಗವಂತನ ಭಕ್ತಿಯೋಗದಿಂದ ಆ ಪ್ರಕೃತಿಯನ್ನು ತಿರೋಭಾವಗೊಳಿಸಿ ಪರಾಭಾವಗೊಳಿಸಿ ಸ್ವರೂಪೇಣ ಅಂದ್ರೆ ತನ್ನದೇ ಆದ ಸ್ವರೂಪ ಎಂತಾದ ತನ್ನ ಸ್ವರೂಪ ಗುಣಾಷ್ಟಕ ವಿಶಿಷ್ಟ ಸ್ವರೂಪೇಣ ಎಲ್ಲ ಗುಣಗಳಿಂದ ಅಷ್ಟಗುಣಗಳಿಂದ ವಿಶಿಷ್ಟವಾದ ತನ್ನ ಸ್ವರೂಪದಿಂದ ಅವತಿಷ್ಠತೆ ಇದ್ದವನಾಗಿ ನ ಪುನಃ ಸಂಸರತಿ ಮತ್ತು ಸಂಸಾರಕ್ಕೆ ಬರುವುದಿಲ್ಲ. ಅಂದ್ರೆ ಜೀವನು ಇಲ್ಲಿ ಜೀವನೇ ಗೆದ್ದಿದ್ದಾನೆ ಪ್ರಕೃತಿಯನ್ನು ಅಂತೇಳಿ ಅವರು ಹಾಗೆ ವ್ಯಾಖ್ಯಾನ ಮಾಡಿದ್ದಾರೆ. ಹೀಗೆ ಎಲ್ಲರೂ ಕೂಡ ಇಲ್ಲಿ ಪ್ರಕೃತಿಯನ್ನು ಗೆದ್ದವರು, ಪ್ರಕೃತಿಯನ್ನು ಮೀರಿ ನಿಂತವನು ಯಾರು? ಜೀವ. ಅವನು ಭಗವಂತನ ವಿಷ್ಣುವಿನ ಅನುಗ್ರಹದಿಂದ ಜೀವ ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ ಅಂತ ಹೇಳಿ ವ್ಯಾಖ್ಯಾನ ಮಾಡಿದ್ದಾರೆ. ಇಷ್ಟು ತಪ್ಪು ವ್ಯಾಖ್ಯಾನಗಳು ಹೊರಟಿರುವಾಗ ಆಚಾರ್ಯರು ಅದಕ್ಕೆ ಸಮಾಧಾನವಾಗಿ ಪ್ರಕೃತಿ ಪರಾಭಾವ್ಯ ತದ್ ಉತ್ತಮತ್ವೇನ ಏವ ಸದಾ ಅವತಿಷ್ಠತೆ ಪರಹ ಅನ್ನುವ ವಾಕ್ಯ ವಚನ ಪ್ರಮಾಣ ಪ್ರಕಾರ ಪ್ರಕೃತಿಯನ್ನು ಪರಾಭವಗೊಳಿಸಿ ಅದಕ್ಕಿಂತ ಉತ್ತಮನಾಗಿ ಸದಾ ಅವತಿಷ್ಠತೆ ಪರಹ ಪರನಾದಂತಹ ಸರ್ವೋತ್ತಮನಾದ ಹರಿ ಯಾವಾಗಲೂ ನೆಲೆಸಿರ್ತಾನೆ. ಅವನು ಪ್ರಕೃತಿಯನ್ನು ಮೀರಿ ನಿಂತವನು ಶ್ರೀಮನ್ನಾರಾಯಣನೇ ಹೊತ್ತು ಸಾಮಾನ್ಯ ಜೀವನಲ್ಲ ಅಂತೇಳಿ. ಅದೇ ವಿಧವಾಗಿ ಸರ್ವಭೂತಸ್ಥಮೇಷಿ ಸರ್ವಭೂತಸ್ಥಂ ಈಶೇಷಂ ಜೇತಾರಂ ಪ್ರಕೃತೇ ಅಪಿ ಅವಿಶೇಷಂ ಸದಾ ಏವ ಏಕಂ ಚಿಂತೆಯನ್ ವಿಪ್ರ ಮುಚ್ಚ್ಯತೆ. ವಿಪ್ರ ಅಂದ್ರೆ ಜ್ಞಾನಿಯಾದವನು ಯಾರಿದ್ದಾನೋ ಅವನು ಮುಚ್ಚ್ಯತೆ ಮೋಕ್ಷಕ್ಕೆ ಪಡೆಯುತ್ತಾನೆ. ಹಾಗೆ ಸರ್ವಭೂತಸ್ಥಂ ಎಲ್ಲ ಪ್ರಾಣಿಗಳಲ್ಲಿಯೂ ಇರುವಂತಹ ಈಶ ಈಶಂ ಈಶ ಒಡೆಯರಾದವರಿಗೆ ಈಶ ಒಡೆಯರಿಗೆ ಒಡೆಯ ಎಲ್ಲರಿಗೂ ಒಡೆಯನಾದಂತಹ ಜೇತಾರಂ ಯಾವಾಗಲೂ ಗೆಲ್ಲುವವನು ಯಾವಾಗಲೂ ನಮಗೆ ಸೋಲು ಇಲ್ಲ ಯಾವಾಗಲೂ ಗೆಲ್ಲು ಇರುವವನು. ಆದ್ದರಿಂದ ಪ್ರಕೃತೇ ಅಪಿ ಪ್ರಕೃತಿಯನ್ನು ಕೂಡ ಗೆದ್ದಿದ್ದಾನೆ ಅಂದ್ರೆ ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ. ಅಂತಹ ಅವನು ಅವಿಶೇಷಂ ಸದಾ ಏವ ಏಕಂ ಚಿಂತೆಯನ್ನು ವಿಪ್ರಮುಚ್ಯತೆ. ಅವಿಶೇಷಂ ಅಂದ್ರೆ ಅವನ ರೂಪಗಳಲ್ಲಿ ಅವನು ಎಲ್ಲ ರೂಪಗಳು ಸಮಾನ ಅನನ್ಯ ಭಾವ ಅಂದ್ರೆ ಅವನ ಎಲ್ಲ ರೂಪಗಳು ಸಮಾನವಾಗಿ ಒಂದು ರೂಪಕ್ಕಿಂತ ಇನ್ನೊಂದು ರೂಪ ವಿಶೇಷ ಇಲ್ಲ ಅಂದ್ರೆ ತನ್ನ ಒಂದು ರೂಪಕ್ಕಿಂತ ಇನ್ನೊಂದು ರೂಪ ವಿಶೇಷ ಇಲ್ಲ. ಆದ್ರೆ ಜೀವನಕ್ಕಿಂತ ಪರಮಾತ್ಮ ವಿಶೇಷನಾಗೇ ಇದ್ದಾನೆ. ಸದಾ ಏವ ಏಕಂ ಅದಕ್ಕೆ ಸದಾ ಏವ ಏಕಂ ಯಾವಾಗಲೂ ಸರ್ವೋತ್ತಮನಾಗಿ ಏಕರೂಪದಲ್ಲಿ ಇದ್ದಾನೆ. ಅಂತಹ ಏಕರೂಪದಲ್ಲಿ ಇರುವಂತಹ ತನ್ನ ತನ್ನ ಸ್ವರೂಪಗಳಲ್ಲಿ ಭೇದ ಇಲ್ಲದೆ ಇರುವಂತಹ ವಿಶೇಷನಾದ ಭಗವಂತನನ್ನು ಚಿಂತೆಯನ್ನು ಅವನನ್ನು ಧ್ಯಾನ ಮಾಡುತ್ತಾ ಅಂದ್ರೆ ಪರಮಾತ್ಮನ ಚೇತನ ಪ್ರಕೃತಿ ಅಚೇತನ ಪ್ರಕೃತಿಯನ್ನು ಪರಾಭವಗೊಳಿಸಿ ಅಂದ್ರೆ ಅವುಗಳಿಂದ ಉತ್ತಮನಾಗಿ ಇರ್ತಾನೆ. ಸರ್ವ ಜೀವರಲ್ಲಿಯೂ ಅಂತರ್ಯಾಮಿಯಾಗಿದ್ದು ಪ್ರಕೃತಿಗಂತ ಉತ್ತಮನಾಗಿ ತನ್ನ ಯಾವ ರೂಪದಲ್ಲಿ ಕೂಡ ವ್ಯತ್ಯಾಸವಿಲ್ಲದೆ ಇರುವುದರಿಂದ ಅವನು ಅವಿಶೇಷನಾಗಿ ಸರ್ವೋತ್ತಮನಾಗಿದ್ದಾನೆ. ಏಕನಾದ್ದರಿಂದ ಆಗಿದ್ದು ಜಗದೀಶರಾದಂತಹ ಈಶೇಷಂ ಈಶರಾದವರಿಗೆ ಈಶ ಒಡೆಯರಿಗೆ ಒಡೆಯ ಅಂದ್ರೆ ಜಗತ್ತಿಗೆ ಒಡೆಯರಾದವರು ಬ್ರಹ್ಮಾದಿಗಳು ಅವರಿಗೂ ಒಡೆಯನಾಗಿದ್ದಾನೆ. ಆದ ಕಾರಣದಿಂದ ಅವನಿಗೆ ಈಶ ಈಶಂ ಈಶರಿಗೂ ಈಶ ಈಶ ಅಂದ್ರೆ ಒಡೆಯರಾದವರು ಬ್ರಹ್ಮಾದಿಗಳು ಅವರಿಗೂ ಒಡೆಯನಾಗಿದ್ದಾನೆ. ಅಂತಹ ಪರಮಾತ್ಮನನ್ನು ಹಾಗೆ ಧ್ಯಾನ ಮಾಡಿದ್ರೆ ಮಾತ್ರ ಮೋಕ್ಷ ಲಭಿಸುತ್ತೆ ಅಂತ ಹೇಳಿ ಹರಿವಂಶದಲ್ಲಿ ಬರುವಂತಹ ವಚನ. ಹೀಗೆ ಆಚಾರ್ಯರಲ್ಲಿ ಆ ಪ್ರಮಾಣವನ್ನು ಕೋಟ್ ಮಾಡಿ ಇಂತಹ ಅರ್ಥವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಭಾಗವತದ ಉದ್ದೇಶ ಅದೇ ಆಗಿದೆ, ಜೀವನಿಗೆ ಆ ಪ್ರಕೃತಿಯನ್ನು ಗೆಲ್ಲಿ ನಿಲ್ಲುತ್ತಾನೆ ಅನ್ನುವ ವಿಷಯ ಇಲ್ಲವೇ ಇಲ್ಲ, ಭಗವಂತನೇ ಪ್ರಕೃತಿಯನ್ನು ಗೆಲ್ಲಿ ನಿಲ್ಲುತ್ತಾನೆ ಅನ್ನೋದನ್ನು ಸುಸ್ಪಷ್ಟವಾಗಿ ಅಲ್ಲಿ ಹೇಳಿದ್ದಾರೆ. ಅದನ್ನು ಆಚಾರ್ಯರು ಕೋಟ್ ಮಾಡಿ ಅದನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ತಸ್ಮಾದ್ ಇಮಾಂ ಸ್ವಾಂ ಪ್ರಕೃತಿಂ ದೇವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ ಅನ್ನುವುದಕ್ಕೆ ಪರಮಾತ್ಮನನ್ನೇ ಅಲ್ಲಿ ಪ್ರಕೃತಿಯನ್ನು ಮೇಲೆ ನಿಂತಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕನ್ನೋದನ್ನು ಹೇಳಿದ್ದಾರೆ. ಇದು 43ನೇ ಶ್ಲೋಕ. ಅದಾದ ಮೇಲೆ ಈ ಅಧ್ಯಾಯದಲ್ಲಿ, ಈ ಸ್ಕಂದದಲ್ಲಿ 29ನೇ ಅಧ್ಯಾಯದಲ್ಲಿ ಕೊನೆಯದಾದಂತಹ 44ನೇ ಶ್ಲೋಕ ಇಲ್ಲಿ ಹೇಳ್ತಾ ಇದ್ದಾರೆ. ಅನ್ವಯ ವ್ಯತಿರೇಕಾಚ ಸಾಕ್ಷ್ಯಾತ್ಮ ವ್ಯವಿಚಾರಿಣ ವೈತಥ್ಯಂ ವ್ಯವಿಚಾರಂಚ ನಿದ್ರಾಂತೆ ಅಸ್ಯ ಅನುಚಿಂತೆಯೇತ್ ಅಂತ ಹೇಳಿ ಇಲ್ಲಿ ಹೇಳುವಂತಹ ವಿಷಯ ಏನಂತ ಹೇಳಿದೆ, ಯಾರಾದರೂ ಅನ್ವಯ ವ್ಯತಿರೇಕಾಚ ಸಾಕ್ಷ್ಯಾತ್ಮ ವ್ಯವಿಚಾರಣ ವೈತಥ್ಯಂ ವ್ಯವಿಚಾರಂಚ ನಿದ್ರಾಂತೆ ಅಸ್ಯ ಅನುಚಿಂತೆಯೇತ್. ಯಾರಾದರೆ, ಯಾವ ಭಕ್ತನಾದರೆ, ಜ್ಞಾನಿಯಾದರೆ, ಸಾಕ್ಷ್ಯಾತ್ಮ ಸಾಕ್ಷಿ ಆತ್ಮ ಅಂದ್ರೆ ಆತ್ಮ ಸಾಕ್ಷಿ, ಸಾಕ್ಷಿಯಾಗಿರುವಂತಹ ಆತ್ಮ ಅಂದ್ರೆ ಇದು ಯಾರು, ಭಗವಂತ. ಸೊ ಸಾಕ್ಷಿ ಆತ್ಮ ಎಲ್ಲ ಸುಕೃತ ದುಷ್ಕೃತಗಳನ್ನು, ಪುಣ್ಯ ಆಗಲಿ ಪಾಪ ಆಗಲಿ, ಅವುಗೆಲ್ಲರನ್ನು ಸಾಕ್ಷಿಯಾಗಿ ನೋಡ್ತಾ ಸರ್ವಸಾಕ್ಷಿಯಾಗಿ ನಿಂತಿರುವಂತಹ ಆತ್ಮರೂಪನಾದ ಭಗವಂತ ಸಾಕ್ಷಾತ್ತಾಗಿ ನೋಡುವುದರಿಂದ ಸಾಕ್ಷಿಯಾಗಿದ್ದಾನೆ. ಆದಾನಾದಿ ಕರ್ತೃತ್ವ ಇರುವುದರಿಂದ ಆತ್ಮ ಅನಿಸಿದ್ದಾನೆ. ಇಂತಹ ಸಾಕ್ಷಿ ಆತ್ಮ ಆದಂತಹ ಭಗವಂತ ಯಾರಿದ್ದಾನೋ ಸಹ ಅಂತಹ ಹರಿಯಾದವನು ಆ ಭಗವಂತ ನಾರಾಯಣನು ಅನ್ವಯ ವ್ಯತಿರೇಕಾತ್ ಸಿದ್ಧ ಅಸ್ತಿ. ಅನ್ವಯ ವ್ಯತಿರೇಕಗಳಿಂದ, ಅನ್ವಯ ವ್ಯತಿರೇಕಾತ ಸಾಕ್ಷ್ಯಾತ್ಮ ವ್ಯಭಿಚಾರ ವೈತತ್ಯಂ ವ್ಯಭಿಚಾರಂತ ನಿದ್ರಾಂತೆ ಅಂತಿಂತೆ ಅಂತ ಹೇಳಿ ಅನ್ವಯ ವ್ಯತಿರೇಕಗಳಿಂದ ಅವನಿದ್ದಾನೆ. ಅನ್ವಯ ವ್ಯತಿರೇಕಗಳಂದ್ರೆ ಏನು? ಅನ್ವಯ ಅಂದ್ರೆ ಪಾಸಿಟಿವ್ ಕನ್ಕಾಮಿಟೆನ್ಸ್, ವ್ಯತಿರೇಕ ನೆಗೆಟಿವ್ ಕನ್ಕಾಮಿಟೆನ್ಸ್ ಅಂತ. ಏನು ಪಾಸಿಟಿವ್, ಏನು ನೆಗೆಟಿವ್ ಅಂತ ಹೇಳಿದ್ರೆ ಇಲ್ಲಿ ಯಾವ ಯಾವ ಸ್ಥಳಗಳಲ್ಲಿ ಏನೇನು ಇದೆಯೋ, ಪ್ರಪಂಚ ಸಹಿತವಾದ ದೇಶ ಕಾಲಗಳಲ್ಲಿ ಪ್ರಪಂಚವಿಲ್ಲ ದೇಶಗಳಲ್ಲಿಯೂ ಹರಿಯಿದ್ದಾನೆ. ಅನ್ವಯ ವ್ಯತಿರೇಕ ಅಂದರೆ ಎಲ್ಲ ಹರಿ ಕಾರಣದಿಂದ, ಹರಿ ಸೃಷ್ಟಿ ಮಾಡುವುದರಿಂದ ಜಗತ್ತೆಲ್ಲವೂ ಇದೆ. ಜಗತ್ತೆಲ್ಲವನ್ನು ಹರಿಯೇ ಸೃಷ್ಟಿ ಮಾಡಿದ್ದಾನೆ, ಬೇರೆ ಯಾರೂ ಮಾಡಲಿಲ್ಲ. ಅಂದರೆ ಬ್ರಹ್ಮಾದಿಗಳು ಸೃಷ್ಟಿ ಮಾಡಿದ್ದಾರೆ, ಒಂದು ನಮಗೆ ಎಲ್ಲ ಒಂದು ನೋಷನ್ ಅಂದರೆ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಹರಿಸ್ಥಿತಿ ಮಾಡ್ತಾನೆ, ರುದ್ರದೇವರು ಲಯ ಮಾಡ್ತಾರೆ. ಸೊ ಸೃಷ್ಟಿ ಕಾರ್ಯ ಬ್ರಹ್ಮದೇವರ ಬಿಟ್ಟಿತ್ತು, ಲಯ ಕಾರ್ಯ ರುದ್ರನಿಗೆ ಬಿಟ್ಟಿತ್ತು. ಭಗವಂತನಿಗೆ ಅಲ್ಲಿ ಏನು ಇಲ್ಲ, ಸೃಷ್ಟಿ ಲಯಗಳಲ್ಲಿ ಅವನಿಗೆ ಏನು ಅಥಾರಿಟಿ ಇಲ್ಲ, ಅವನಿಗೆ ಸ್ಥಿತಿ ಮಾತ್ರ ಮಾಡ್ತಾನೆ ಅಂತ ಹೇಳಿ ಕೆಲವು ಜನರಿಗೆ ತಪ್ಪು ತಿಳುವಳಿಕೆ. ಸೊ ಅದಕ್ಕೆ ಎಲ್ಲವೂ ಭಗವಂತನಿಂದರೆ ಆಗುತ್ತೆ ಅನ್ನುವ ಕಾರಣದ ಅನ್ವಯ ವ್ಯತಿರೇಕ ಅದು ಸಿದ್ಧ ಆಸ್ತಿ. ನಮಗೆ ಅನ್ವಯ ವ್ಯತಿರೇಕ ಸಿದ್ಧವಾಗುವುದೇನು, ಭಗವಂತ ನಾರಾಯಣ ಅವನಿಂದಲೇ ಸೃಷ್ಟಿಸಿಲ್ಲ ಎಲ್ಲ ಕಾರ್ಯಗಳು ನಡೆಯುತ್ತೆ. ಹೇಗೆ ಹೇಳ್ತೀರ ನೀವು ಅದು ಅಂತ ಹೇಳಿದ್ರೆ, ಮಹಾಪ್ರಳಯ ಬಂದಾಗ ಯಾವುದೂ ಇರೋದಿಲ್ಲ, ಯಾವ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಯಾವುದೂ ಇಲ್ಲದೆ ಭಗವಂತ ನಾರಾಯಣ ಒಬ್ಬನೇ ಇರುವ ಕಾಲದಲ್ಲಿ ಅವನು ಇದ್ದರೆ ಎಲ್ಲವೂ ಇದೆ. ಅವನು ಬೇಡ ಅಂತ ಹೇಳಿದೆವು, ಅವನು ವ್ಯತಿರೇಕ ಮಾಡಿದ್ರೆ, ಅವನು ಬೇಡ ಅಂತ ಹೇಳಿದೆ ಸಂಹಾರ ಮಾಡಬೇಕಂದ್ರೆ ಯಾವುದು ಇರೋದಿಲ್ಲ. ಅವನು ಸೃಷ್ಟಿ ಮಾಡ ಬಯಸಿದಾಗ ಎಲ್ಲವೂ ಬರುತ್ತೆ. ಸೊ ಯಾವುದೂ ಇಲ್ಲದೆ ಇರುವ ಕಾಲಕ್ಕೂ ಅವನಿದ್ದಾನೆ, ಎಲ್ಲವೂ ಇರುವಾಗಲೂ ಅವನ ಎಲ್ಲವನ್ನು ನೇಮನ ಮಾಡ್ತಾ ಇದ್ದಾನೆ. ಆ ಕಾರಣದಿಂದ ಅವನಿದ್ದರೇನೆ ಎಲ್ಲವೂ ಇರುತ್ತೆ. ಪ್ರಪಂಚವಿಲ್ಲದೆ ದೇಶ ಕಾಲಗಳಲ್ಲಿ ಕೂಡ, ಅಂದ್ರೆ ಎಲ್ಲಿ ಎಲ್ಲಿ ದೇಶ ಕಾಲ, ಮಹಾಪ್ರಳಯದಲ್ಲಿ ಪ್ರಪಂಚವಿಲ್ಲ, ಪ್ರಪಂಚವಿಲ್ಲದ ಕಾಲ, ಪ್ರಪಂಚವಿಲ್ಲದ ದೇಶ. ಈಗ ಇಲ್ಲಿ ಬ್ರಹ್ಮಾಂಡ ಇದೆ, ಇದನ್ನು ಮೀರಿ ನಿಂತ ಬ್ರಹ್ಮಾಂಡದ ಹೊರಗೂ ಭಗವಂತ ನೆಲೆಸಿದ್ದಾರೆ. ಹೀಗೆ ಪ್ರಪಂಚವಿಲ್ಲದ ದೇಶ ಕಾಲಗಳಲ್ಲಿ ಕೂಡ ಹರಿ ಇದ್ದಾನಾದ ಕಾರಣದಿಂದ ಅವನು ಪ್ರಪಂಚ ಸಹಿತ ದೇಶ ಕಾಲಗಳಲ್ಲಿದ್ದಾನೆ, ಅದು ಅನ್ವಯ. ಪ್ರಪಂಚವಿಲ್ಲದ ಅಂದ್ರೆ ಬ್ರಹ್ಮಾಂಡಕ್ಕೆ ಹೊರಗು ಪ್ರಪಂಚವಿಲ್ಲದ ದೇಶ, ಪ್ರಪಂಚವಿಲ್ಲದ ಕಾಲ ಅಂದ್ರೆ ಬ್ರಹ್ಮಾಂಡದ ಒಳಗು ಸೃಷ್ಟಿಯ ಕಾಲದಲ್ಲಿಯೂ ಭಗವಂತ ಇದ್ದಾನೆ, ಆದ್ದರಿಂದ ಅನ್ವಯ. ಸೃಷ್ಟಿ ಇಲ್ಲದೆ ಅಂದ್ರೆ ಮಹಾಪ್ರಳಯ ಬಂದಾಗ, ಪ್ರಪಂಚವಿಲ್ಲದಿರುವಾಗ, ಆ ಬ್ರಹ್ಮಾಂಡದ ಹೊರಗು ಪ್ರಪಂಚವಿಲ್ಲದ ಕಾಲದಲ್ಲಿ ಅಂದ್ರೆ ಪ್ರಳಯ ಕಾಲದಲ್ಲಿಯೂ ಭಗವಂತ ಅಂದ್ರೆ ಇಲ್ಲದಾಗಲೂ ವ್ಯತಿರೇಕ ಅಲ್ಲಿ ಬರುತ್ತೆ, ಅನ್ವಯ. ಎಲ್ಲವೂ ಇದ್ದಾಗಲೂ ಭಗವಂತ ಇದ್ದಾನೆ, ಯಾವುದು ಇಲ್ಲದೇ ಇರುವಾಗಲೂ ಭಗವಂತ ಇದ್ದಾನೆ, ಆದ್ದರಿಂದ ವ್ಯತಿರೇಕವಾಯಿತು. ಈ ವಿಧವಾಗಿ ಅನ್ವಯ ವ್ಯತಿರೇಕ, ಎಲ್ಲವೂ ಇದ್ದಾಗ ಅವನಿದ್ದಾನೆ, ಯಾವುದು ಇಲ್ಲದೇ ಇರುವಾಗಲೂ ಅವನಿದ್ದಾನೆ. ಇಷ್ಟು ಒಂದು ಇರುವಂತಹ ಭಗವಂತ ಯಾರಿದ್ದಾನೋ ಅವನು ವ್ಯಭಿಚಾರಿಣ ಭಗವಂತನ ಲಕ್ಷಣವಿಲ್ಲದಿರುವ ಅನಿತ್ಯವಾದ ಪ್ರಪಂಚ. ವ್ಯಭಿಚಾರಿ ಅಂತ ಹೇಳಿದ್ದಕ್ಕೆ ವ್ಯಭಿಚಾರಿ ಅಂದ್ರೆ ಏನು? ಇಟ್ ಈಸ್ ನಾಟ್ ಫಾಲೋಯಿಂಗ್ ದಟ್ ರೂಲ್. ಈ ವಿಧವಾಗಿ ಭಗವಂತನಿಗಿರುವ ಲಕ್ಷಣವನ್ನು ತೋರಿಸದೇ ಇರುವುದು ಯಾವುದಿದು ವ್ಯಭಿಚಾರಿ ಅಂದ್ರೆ ಅನಿತ್ಯವಾದ ಪ್ರಪಂಚ. ಈ ಪ್ರಪಂಚಕ್ಕೆ ಬ್ರಹ್ಮಾಂಡದಲ್ಲಿರುವ ಪ್ರಕೃತಿ ಪ್ರಪಂಚ ಯಾವುದು? ಬ್ರಹ್ಮಾಂಡ ಇದೆ ಅಂತ ಹೇಳಿದೆ. ಬ್ರಹ್ಮಾಂಡದ ಯಾವಾಗಲೂ ಇದೆ, ಸೃಷ್ಟಿಕಾಲದಲ್ಲಿಯೂ ಬ್ರಹ್ಮಾಂಡ ಇದೆ, ಲಯ ಕಾಲದಲ್ಲಿಯೂ ಬ್ರಹ್ಮಾಂಡ ಇದೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಆದ್ದರಿಂದ ಅದು ವ್ಯಭಿಚಾರಿ ಅಂದ್ರೆ ಆ ಭಗವಂತನ ಲಕ್ಷಣವಿಲ್ಲ, ಭಗವಂತನ ಲಕ್ಷಣವಿಲ್ಲದೆ ಇರುವಂಥ. ವ್ಯಭಿಚಾರಿ ಅಂದ್ರೆ ಅಭಿಚಾರಿ, ಅಭಿತಃ ಸರತಿ, ಅಭಿತಃ ಸರತಿ ಆ ಲಕ್ಷಣಗಳಿದ್ದು ನಡೆಯುವಂತಹದ್ದು ಅಭಿಚಾರಿ ಆಗತ್ತೆ. ವ್ಯಭಿಚಾರಿ ಅಂದ್ರೆ ಆ ಲಕ್ಷಣವಿಲ್ಲ. ನಾವು ಪ್ರಪಂಚದಲ್ಲಿ ಅವು ವ್ಯಭಿಚಾರಿ ಅನ್ನುವ ಪ್ರಯೋಗ ಮಾಡ್ತೀವಿ ಬೇಳೆ ಅಲ್ಲಿ. ಯಾಕಂದ್ರೆ ಅಭಿಚಾರ ಇಲ್ಲದೆ ಅಂದ್ರೆ ಆಚಾರಕ್ಕೆ ತಕ್ಕಂತೆ ಇಲ್ಲದೆ ಇರ್ತಾರಾದ ಕಾರಣ ಅಲ್ಲಿ ವ್ಯಭಿಚಾರಿ ಅಂತ ಹೇಳಿ ಬೇರೆ ಅರ್ಥದಲ್ಲಿ ಅಲ್ಲಿ ಬಳಸ್ತೀವಿ. ಇಲ್ಲಿ ವ್ಯಭಿಚಾರಿ ಅನ್ನುವ ಅರ್ಥ ಏನು ಅಂತ ಹೇಳಿದರೆ ಅಭಿಚಾರಿ, ಇಟ್ ಇಸ್ ನಾಟ್ ಫಾಲೋಯಿಂಗ್ ದಟ್ ರೂಲ್. ಭಗವಂತನ ಅವಿಚಾರಿತ್ವ ಅಂದ್ರೆ ಆ ರೂಲ್ ಫಾಲೋ ಮಾಡದೇ ಇದೆ ಆದ ಕಾರಣ. ಯಾವುದು? ಪ್ರಪಂಚ. ಪ್ರಪಂಚದಲ್ಲಿರುವ ಜೀವರಾಶಿಗಳು, ಪ್ರಪಂಚದಲ್ಲಿರುವ ಅನೇಕ ವಸ್ತುಗಳು, ಇವೆಲ್ಲವೂ ಕೂಡ ಭಗವಂತನಂತೆ ಇಲ್ಲ. ಭಗವಂತನಿಗಿಂತಲೂ ವಿಲಕ್ಷಣವಾಗಿದೆ. ಭಗವಂತ ಎಲ್ಲದರಲ್ಲಿಯೂ ವ್ಯಾಪ್ತನಾಗಿ ಎಲ್ಲದರಲ್ಲಿಯೂ ಇದ್ದಾನೆ, ಎಲ್ಲ ಕಾಲ ದೇಶಗಳಲ್ಲಿದ್ದಾನೆ. ಅಂತಹ ಶಕ್ತಿಯನ್ನು ಪಡೆಯದೇ ಇರುವಂತಹದ್ದಾಗಿದೆ ಪ್ರಪಂಚ. ಆದ್ದರಿಂದ ಅದು ವ್ಯಭಿಚಾರಿಣ, ಭಗವಂತನ ಲಕ್ಷಣವಿಲ್ಲದೆ ಇರುವಂತಹ ಅನಿತ್ಯವಾದಂತಹ ಆ ಪ್ರಪಂಚವನ್ನು ಪ್ರಪಂಚದ ನಿದ್ರಾಂತೆ, ನಿದ್ರಾಂತೆ ಅಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವೈತಥ್ಯಂ ನಿಷ್ಪ್ರಯೋಜನತ್ವವನ್ನು ವ್ಯಭಿಚಾರಂ ಸರ್ವದೇಶಗಳಲ್ಲಿ ಅಸತ್ವವನ್ನು ಅನಿಚಿಂತೆಯೇ ತಿಳಿಯಬೇಕು. ಇದು ಮೋಕ್ಷ ಅಂದ್ರೆ ಏನು ಅಂತ ಹೇಳಿದರೆ, ಇದು ನಾವು ನಿದ್ದೆ ಮಾಡ್ತೀವಿ, ನಿದ್ದೆ ಮಾಡಿ ಏಳುವಾಗ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದ್ರೆ ಜಸ್ಟ್ ವಿ ಸ್ಲೆಪ್ ಅಂಡ್ ಎದ್ದು ಹೇಳ್ತೀವಿ, ಜಾಗ್ರದ ಅವಸ್ಥೆ, ದಿನ ಶುರು ಆಗತ್ತೆ. ಆವಾಗ ನಿದ್ರಾ ಅಂತಂದ್ರೆ ನಿದ್ರೆ ಮುಗಿದು ಡೇ ಸ್ಟಾರ್ಟ್ ಆಗತ್ತೆ, ದಿನ ಆರಂಭವಾಗತ್ತೆ. ಆರಂಭ ಮಾಡುವಂತಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ಭಗವಂತನ ಈ ಚಿಂತೆಯನ್ನು ಮಾಡಬೇಕು. ಅಂದ್ರೆ ಎಲ್ಲ ವಸ್ತುಗಳು ಕೂಡ ಭಗವಂತ ಇಲ್ಲದ್ರೆ ನಿಷ್ಪ್ರಯೋಜನ, ಭಗವಂತ ಇದ್ದರೇನೆ ಪ್ರಯೋಜನತ್ವ ಬರುತ್ತೆ. ಅಂದ್ರೆ ಎಲ್ಲದಕ್ಕೂ ಪ್ರಯೋಜನತ್ವವನ್ನು ಕೊಡುವನು ಭಗವಂತ. ಭಗವಂತ ಇಲ್ಲ ಅಂದ್ರೆ ವೈತತ್ಯ. ಇಲ್ಲಿ ವೈತತ್ಯವನ್ನು ಚಿಂತನೆ ತಥ ಅಂದ್ರೆ ಪ್ರಯೋಜನ ಇರುವುದು ಸತ್ಯ. ವೈತತ್ಯ ವಿತಥ, ವೈತತ್ಯ ಅಂದ್ರೆ ಯೂಸ್ಲೆಸ್ನೆಸ್, ಅಂದ್ರೆ ಭಗವಂತ ಇದ್ದರೇನೆ ಎಲ್ಲದಕ್ಕೂ ಒಂದು ಮೀನಿಂಗ್ಫುಲ್ನೆಸ್ ಬರುತ್ತೆ. ಅವನು ಇಲ್ಲ ಅಂತ ಹೇಳಿದ್ರೆ ಅವನ ಅನುಗ್ರಹವಿಲ್ಲ, ಅವನು ಇದಿಲ್ಲ ಅಂದ್ರೆ ವೈತತ್ಯಂ ವ್ಯಭಿಚಾರತ್ವ ಅಂದ್ರೆ ಅದರ ನಿಷ್ಪ್ರಯೋಜಕವಾಗಿ ಬಿಡುತ್ತೆ ಅಂತ ಹೇಳಿ ಈ ವಿಧವಾಗಿ. ಅಷ್ಟೇ ಅಲ್ಲದೆ ವೈತತ್ಯಂ ವ್ಯಭಿಚಾರಂಚ, ವ್ಯಭಿಚಾರಂಚ ಅಂತ ಹೇಳಿದ್ರೆ ಸರ್ವ ದೇಶ ಕಾಲಗಳಲ್ಲಿಯೂ ಮಿಕ್ಕ ವಸ್ತುಗಳಲ್ಲಿ ಅಸತ್ವ. ಅಸತ್ವ ಅಂತ ಹೇಳಿದ್ರೆ ಅವು ಇಲ್ಯೂಷರಿ ಅಂತೆಲ್ಲ, ನಿಷ್ಪ್ರಯೋಜಕತ್ವ, ಅವು ಯಾವುದು ಕೆಲಸ ಮಾಡೋದಿಲ್ಲ. ಭಗವಂತ ಇದ್ದರೆ ಕೆಲಸ ಮಾಡುತ್ತೆ, ಇಲ್ಲ ಅಂದ್ರೆ ಕೆಲಸ ಮಾಡೋದಿಲ್ಲ ಅನ್ನುವ ವಿಷಯವನ್ನು ನಾವು ಅನಿಚಿಂತೆಯೇ ತಿಳಿಯಬೇಕು. ಅಂದ್ರೆ ಎಲ್ಲವೂ ಭಗವಂತನದೇ ಕೈವಾಡ, ಮಿಕ್ಕ ಎಲ್ಲದರಲ್ಲಿ ಕೂಡ ಆ ಅಸ್ವಾತಂತ್ರ್ಯ ಬೇಸಿಕ್ ಆಗಿದ್ದು ಭಗವಂತನ ಸ್ವಾತಂತ್ರ್ಯವನ್ನು, ಮಿಕ್ಕ ಎಲ್ಲ ವಸ್ತುಗಳ ಅಸ್ವಾತಂತ್ರ್ಯವನ್ನು ತಿಳಿಸಿಕೊಡುವಂತಹ ವಿಷಯವಾಗಿದೆ. ಅದನ್ನು ನಾವು ಯಾವಾಗಲೂ ಚಿಂತೆ ಮಾಡಿದರೇನೆ ಅದು ನಮಗೆ ಮೋಕ್ಷ ಸಾಧನವಾಗುತ್ತೆ. ಅಂದ್ರೆ ಕೊನೆಯಾಗಿ ಮೋಕ್ಷ ಸಾಧನಕ್ಕೆ ಬೇಕಾಗಿದ್ದು ಏನು? ಭಗವಂತನ ಸರ್ವೋತ್ತಮತ್ವ, ಸರ್ವಸತ್ವ, ಸ್ವತಂತ್ರತ್ವ. ಮಿಕ್ಕ ಎಲ್ಲದರಲ್ಲಿಯೂ ಕೂಡ ಭಗವಂತನ ಮೇಲೆ ಆಧಾರಪಟ್ಟಿರುವಂತಹದ್ದು, ಅವೆಲ್ಲವೂ ಪರತಂತ್ರವಾಗಿದೆ, ಭಗವಂತನ ಅಧೀನದಲ್ಲಿದೆ ಅನ್ನುವ ತಿಳುವಳಿಕೆ ನಮಗಿರಬೇಕು. ಅದನ್ನೇ ಇಲ್ಲಿ ಮಾಡಬೇಕಂತ ಅನ್ವಯ ವ್ಯತಿರೇಕಾತ್ಮ ಸಾಕ್ಷಿ ಆತ್ಮ ವ್ಯಭಿಚಾರಿಣ ವೈತತ್ಯಂ ವ್ಯಭಿಚಾರಂಚ ನಿದ್ರಾಂತೆ ಅಸ್ಯ ಅನುಚಿಂತೆಯೇತು. ಅನುಚಿಂತೆಯೇತು ಯಾವಾಗಲೂ ನಾವು ಮತ್ತು ಅನುಚಿಂತೆಯೇತು ಅಂದ್ರೆ ಇದರ ಅನುಸಾರವಾಗಿ, ಶಾಸ್ತ್ರಗಳ ಅನುಸಾರವಾಗಿ ಅನುಚಿಂತೆಯೇತು ಮತ್ತು ಚಿಂತನೆ ಮಾಡಬೇಕು. ಅನು ಅನ್ನುವ ಶಬ್ದಕ್ಕೆ ಅನು ಅನುಸರಿಸಿ, ಅನುಸೃತ್ಯ ಯಾವುದನ್ನು ಅನುಸರಿಸಿ ಶಾಸ್ತ್ರಗಳನ್ನು ಅನುಸರಿಸಿ. ಅನು ಅಂತ ಹೇಳಿದ್ರೆ ಮತ್ತು ಆಲ್ ದ ಟೈಮ್ ಅನುಚಿಂತೆಯೇತು, ಆಲ್ವೇಸ್ ಮೆಡಿಟೇಟ್ ಅಂಡ್ ಮೆಡಿಟೇಟ್ ಅಕಾರ್ಡಿಂಗ್ ಟು ಶಾಸ್ತ್ರ. ಎರಡನ್ನೂ ತಿಳಿಸುವಂತಹ ಶಬ್ದ ಅನುಚಿಂತೆಯೇತು. ಅನುಸೃತ್ಯ ಶಾಸ್ತ್ರಗಳನ್ನು ಅನುಸರಿಸಿ ಎಲ್ಲ ಕಾಲಗಳಲ್ಲಿಯೂ ಧ್ಯಾನ ಮಾಡಬೇಕಾಗಿದೆ ರೀತಿಯಂತಹದ್ದು ಅಂತ ಹೇಳಿದ್ರೆ ಭಗವಂತನೇ ಸ್ವತಂತ್ರನು, ಮಿಕ್ಕವೆಲ್ಲವೂ ಕೂಡ ಅಸ್ವತಂತ್ರ ಅನ್ನುವ ತಿಳುವಳಿಕೆಯಿಂದ ಇರಬೇಕನ್ನೋದನ್ನು ಇಲ್ಲಿ ತಿಳಿಸಿಕೊಡುತ್ತೆ. ಸೊ ಅನ್ವಯ ವ್ಯತಿರೇಕಾರ್ಥ ಸಾಕ್ಷ್ಯಾತ್ಮ ವ್ಯಭಿಚಾರಿಣ ವೈತಥ್ಯಂ ವ್ಯಭಿಚಾರಂಚ ನಿದ್ರಾಂತೆ ಅಸ್ಯ ಅನುಚಿಂತೆಯೇತು ಅನ್ನೋದನ್ನು ನಮ್ಗೆ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿಗೆ ಈ ಅಧ್ಯಾಯ 29ನೇ ಅಧ್ಯಾಯ ಮುಕ್ತಾಯ ಆಯಿತು. ಸೊ ನಾವು ನೆಕ್ಸ್ಟ್ ಯಾವಾಗ ಭಾಗವತ ದಿನ ಯಾವುದಾದ್ರೂ ವಿಷಯ ಬಂದೇ ಮಾಡೋಣ. ಶ್ರೀಮನ್ನಾರಾಯಣಾತ್ಮಸ್ಲುಕ್ಕಾಯನವಾದ ಮನಸ್ಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ನ ಸುಸ್ವಭಾವಾತ್ ಕರುಮೇತ್ಯುತ್ಸಗಳಂ ಬಲಸ್ಮೆ ಶ್ರೀಮನ್ನಾರಾಯಣ ಸಂಧ್ಯಾ ಶ್ರೀಕೃಷ್ಣಾತ್ಮಸ್ತು.